హరి ఓం శ్రీ గురుభ్యో నమః. అభ్రమం బంగరైతం అజడం విమలం సదా ఆనందతీర్థమతులం వదేతాపత్రయాపహం నిత్యాసిద్ధాంత దుద్ధాంత విధ్వంసక్షణ జయజీతాగతని భాసరాం నోహదంబరే అత్తికల్పితకల్పోయం ప్రత్యర్థిగజకేసరి వ్యాసతీర్థగురు భూయాత్మస్మదిష్టాదసిద్ధయే తపోవిద్యావృత్త్యాది సుగ్మోగకరాహం వాదిరాజగురు హైగ్రీవరాశ్రయాన్ పూజ్యాయ రాఘవేంద్రాయ శ్రీధర్మరతాయ భరతాంగపోక్షయ నవతాం కామధేనవే దుర్వాది ధ్వాంతవే వైష్ణవేందీవరేందవే శ్రీ రాఘవేంద్రగువే నమస్తే. ఆపాదమణిపర్యంతం గురునామాప్నసనే తేన విజ్ఞాన ప్రశ్నంతి సిద్ధింత మనోరథాః. హరిః ఓం శ్రీ గురుభ్యో నమః. హరికథామృత సార గురుగళ కరుణదిందాపని తుపేళువే పరమ భగవద్ భక్తరిదనాదరది కేళువుదు. కక్ష తారతమ్య సంతి అదన్ను మార్తా బందిదివి. అల్లి లాస్ట్ క్లాస్ల్లి శేషదేవర మహిమయన్ను గరుడదేవర ఆదమేలే శేషదేవరని హేళదన్ను నోడిదివి. ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈಕ ವಿನೂತನ ಪರಮನುರಾಗದಿನ್ ದ್ವಿಸಹಸ್ರ ದಿಶೆಗಳಿಂದ ವರ್ಣಿಸುವ ಭೂಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಪ ಗುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೊಳ ನವರತ ಅಂಥೇಳಿ ಅಲ್ಲಿ ಯೋಗಿಗಳ ಹೃದಯಕ್ಕೆ ನಿಲುಕ. ಸೊ ಶೇಷದೇವರು ಅವರು ಅಂದರೆ ಸಾಮಾನ್ಯ ಯೋಗಿಗಳು ಯಾರಿದ್ದಾರೋ ಅವರ ಹೃದಯಕ್ಕೆ ಸಿಗದೇ ಇರುವಂತಹ ಅವರು ಅಂದರೆ ಶೇಷದೇವರು ಅವರು ದೇವತೆಗಳಿಗೂ ಗುರು ಪ್ರಾಯರಾಗಿರುವಂತಹವರು. ಸೊ ದೇವತೆಗಳಿಗೆ ಉಪದೇಶ ಮಾಡ್ತಾರೆ. ಅಂತಹ ಶೇಷದೇವರು ಅವರು ನಿಗಮ ಆಗಮೈಕ ವಿನುತ. ಇದು ನಿಗಮ ಆಗಮೈಕ ವಿನುತ ಅನ್ನೋದು ಪರಮಾತ್ಮ. ಸೊ ನಿಗಮ ಆಗಮ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಆಗಮ ನಿರ್ದೋಷ ಶಬ್ದ ಅಂತೇಳಿ ನಿಗಮಗಳು ಅಂತ ಹೇಳಿದ್ರೆ ನಿಗಮಗಳು ಅಂತ ಹೇಳಿದ್ರೆ ಒಂದು ವಿಧವಾಗಿ ವೇದಗಳನ್ನು ನಿಗಮ ಅಂತ ತಗೊಂಡು ವೇದಗಳು ಕೂಡ ಆಗಮಗಳೇ. ಆದರೂ ನಿಗಮ ಅಂತ ಹೇಳಿದ್ರೆ ವೇದಗಳು ಅಂತ ತಗೊಂಡು ಆಗಮಗಳಂತ ಹೇಳಿದ್ರೆ ವೇದ ಇತರವಾದಂತಹ ಪುರಾಣಗಳು ಇತಿಹಾಸಗಳು ಇವೆಲ್ಲವೂ ಕೂಡ ಆ ವೇದ ಅನುಗುಣವಾಗಿರುವಂತಹ ನಿರ್ದೋಷ ಶಬ್ದಗಳು ಶಾಸ್ತ್ರಗಳು ಅವುಗಳಿಗೆ ಆಗಮಗಳು ಅಂತ ಹೇಳಿದ್ರೆ ಅವುಗಳಿಂದ ಏಕವಿನುತ ಅಂದ್ರೆ ಅವೆಲ್ಲವೂ ಕೂಡ ಪರಮಾತ್ಮನನ್ನೇ ಸ್ತೋತ್ರ ಮಾಡುತ್ತೆ. ಅದಕ್ಕೆ ಅವುಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದ ಸ್ತುತಿಸಲ್ಪಡುವಂತಹ ಆ ಪರಮಾತ್ಮನ ಪರಮ ಅನುರಾಗದಿಂದ ಪರಮ ಅನುರಾಗದಿಂದ ಅಂದ್ರೆ ಆ ಭಗವಂತ ಮೇಲೆ ಅತ್ಯಂತ ಭಕ್ತಿಯಿಂದ ಕೂಡಿದವರಾಗಿ ಶೇಷದೇವರು ಯಾವಾಗಲೂ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರ್ತಾರೆ. ಹೇಗೆ ಮಾಡ್ತಾರೆ ಅಂತ ಹೇಳಿದರೆ ನಾವು ದಿಶೆಯಿಂದ ಮಾಡ್ತೀವಿ. ಅವರು ಶೇಷ ಹಾವಿನಂತೆ ಇದ್ದಾರಾದ್ದರಿಂದ ಅಂದ್ರೆ ಹಾವಿನ ರೂಪದಲ್ಲಿ ಹೆಡೆಗಳನ್ನು ಇಟ್ಕೊಂಡಿರುವಾಗ ಆ ಹೆಡೆಗಳು ಒಂದೊಂದು ಹೆಡೆಯಲ್ಲಿ ಒಂದು ನಾಳಿಗೆ ಸಾವಿರ ಹೆಡೆಗಳು ಸಾವಿರ ನಾಳಿಗಳು ಅದು ಒಂದು ನಾಳಿಗೆ ಎರಡಾಗಿ ಸಿಗುತ್ತೆ. ಆದ್ದರಿಂದ ಈ ವಿಧವಾಗಿ ದ್ವಿಸಹಸ್ರ ದಿಶೆಗಳಿಂದ ಅಂದ್ರೆ ಎರಡು ಸಾವಿರ ನಾಲಿಗೆಗಳಿಂದ ವರ್ಣನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವರ್ಣಿಸುವ ಭೂ ಗಗನ ಪಾತಾಳ ವ್ಯಾಪ್ತನ ಇದು ಮತ್ತು ಭಗವಂತನನ್ನು ಹೀಗೆ ಅಂದ್ರೆ ಪರಮಾತ್ಮನನ್ನು ಹೀಗೆ ಎರಡು ಸಾವಿರ ದಿಶೆಗಳಿಂದ ವರ್ಣನ ಮಾಡ್ತಾ ಇರುವಂತಹ ಆ ಶೇಷದೇವರು ಇನ್ನು ಏನ್ ಮಾಡ್ತಾ ಇದ್ದಂದ್ರೆ ಭೂ ಗಗನ ಪಾತಾಳ ವ್ಯಾಪ್ತನ ಅಂದ್ರೆ ಭೂಲೋಕ ಮಧ್ಯದಲ್ಲಿರುವ ಲೋಕಗಳು ಗಗನ ಊರ್ಧ್ವ ಲೋಕಗಳು ಪಾತಾಳ ಅಂದ್ರೆ ಅಧೋ ಲೋಕಗಳು ಬೇಸಿಕ್ ಆಗಿ ಆಲ್ ವರ್ಲ್ಡ್ಸ್ ಎಲ್ಲ ಚತುರ್ದಶ ಭುವನಗಳಲ್ಲಿಯೂ ವ್ಯಾಪಿಸಿ ಇರುವಂತಹ ಆ ಪರಮಾತ್ಮನ ಯೋಗ ನಿದ್ರ ಆಸ್ಪದನೆ ನಿಪ ಅಂದರೆ ಆ ಪರಮಾತ್ಮ ಯಾವ ಶೇಷದೇವರ ಮೇಲಾದರೆ ಯೋಗ ನಿದ್ರೆಯಲ್ಲಿ ಮಲಗಿರುತ್ತಾರೋ ಭಗವಂತನಿಗೆ ನಿದ್ರೆ ಯೋಗ ನಿದ್ರೆ ಅಂದ್ರೆ ಲಾಸ್ಟ್ ಕ್ಲಾಸ್ ನೋಡಿದಂತೆ ಪರಮಾತ್ಮ ತನ್ನ ವ್ಯಾಪಾರಗಳನ್ನು ನಿಲ್ಲಿಸಿರುವುದೇ ಯೋಗ ನಿದ್ರೆ. ಈ ವಿಧವಾಗಿ ಆ ಪರಮಾತ್ಮನ ಯೋಗ ನಿದ್ರೆ ಮಾಡುವಾಗ ಶೇಷದೇವರ ಮೇಲೆ ಮಲಗಿರುತ್ತಾರೆ. ಅಂತಹ ಶೇಷದೇವರು ಗುರು ನಾಗರಾಜನ ಗುರು ದೇವತೆಗಳಿಗೂ ಗುರುಗಳಾಗಿದ್ದಾರೆ. ಅಂತಹ ದೇವತೆಗಳಿಗೆ ಗುರುವಾಗಿರುವಂತಹ ದೇವತೆಗಳ ಗುರು ಬೃಹಸ್ಪತಿ ಅಲ್ಲವಾ ಅಂದ್ರೆ ಹೌದು ಬೃಹಸ್ಪತಿ ಸಾಮಾನ್ಯವಾಗಿ ಅಂದ್ರೆ ಪೌರೋಹಿತ್ಯ ರೂಪ ಅಂದ್ರೆ ಗುರುಗಳು ನಿತ್ಯ ಗುರುಗಳು. ಶೇಷದೇವರು ವಿಶೇಷವಾಗಿ ಅವರಿಗೆ ಉಪದೇಶಗಳನ್ನು ಮಾಡುವಂತಹ ವಿಶೇಷ ಗುರುಗಳು. ಸೊ ಶೇಷದೇವರು ಹೀಗೆ ದೇವತೆಗಳೆಲ್ಲರಿಗೂ ಗುರುಗಳಾಗಿದ್ದಾರೆ. ಗುರು ನಾಗರಾಜನ ಪದಕ್ಕೆ ನಮಪೆ ಆ ಶೇಷದೇವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಮನದೊಳು ಅನವರದ ನನ್ನ ಮನಸ್ಸಿನ ಒಳಗೆ ಆ ಶೇಷದೇವರನ್ನು ಶೇಷದೇವರ ಮೂಲಕವಾಗಿ ಶೇಷದೇವರ ಅಂತ ಶೇಷಾಂತರ್ಗತನಾದ ಸಂಕಷ್ಟ ರೂಪ ಪರಮಾತ್ಮನನ್ನು ಇವತ್ತು ನಾಗಚವತಿ ನಾಗಪಂಚಮಿ ಸೊ ನಾಗಚವತಿಯ ದಿನ ವಿಶೇಷವಾಗಿ ಈ ಶೇಷದೇವರ ಸ್ಮರಣೆಯ ಅದೇ ಅನುಕೂಲದಾಗಿ ಪದ್ಯ ಬಂತು. ಸೊ ಈ ನಾಗಚವತಿ ಸಂದರ್ಭವಾಗಿ ಆ ಶೇಷದೇವರ ವಿಶೇಷ ಸ್ಮರಣೆಯನ್ನು ಮಾಡ್ತಾ ಇನ್ನು ಮುಂದುವರೆಸೋಣ. ಇದು ಒಂಬತ್ತನೇ ಪದ್ಯ. ಇದಾದ ಮೇಲೆ ಹತ್ತನೇ ಪದ್ಯದಲ್ಲಿ ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ನಂದಿ ವಾಹನ ನಳ್ನಿಧರ ಮೌಳಿಂದು ಶೇಖರ ಶಿವ ತ್ರಿಯಂಬಕ ಅಂಧಕಾಸುರ ಮಥನ ಗಜ ಶಾರ್ದೂಲ ಚರ್ಮಧರ ಮಂದದಾಸನ ತನಯತಿ ಜಗದ್ವಂದ್ಯ ಶುದ್ಧ ಸ್ಫಟಿಕ ಸನ್ನಿಭ ವಂದಿಸುವೆ ನನವರತ ಪಾಲಿಸು ಪಾರ್ವತಿ ರಮಣ ಅಂತೆ. ಪಾರ್ವತಿಪತಿಯಾದಂತಹ ರುದ್ರದೇವರೇ, ಆ ರುದ್ರದೇವರ ವಿಶೇಷಗಳನ್ನು ಒಂದೊಂದು ಹೇಳ್ತಾ ಇದ್ದಾರೆ. ನಂದಿ ವಾಹನ, ವೃಷಭ ವಾಹನ, ನಂದಿಕೇಶ್ವರನ್ನು ವಾಹನವಾಗಿಟ್ಟುಕೊಂಡಿರುವಂತಹ ರುದ್ರದೇವರೇ ಅವರು. ಇನ್ನು ನಳಿನಿಧರ, ನಳಿನಿಧರ ಅಂದ್ರೆ ಗಂಗಾದೇವಿಯನ್ನು ಧರಿಸಿದಂತಹವರೇ ಅಂತೇಳಿ, ಗಂಗಾಧಾರಿ ಆದಂತಹ ರುದ್ರದೇವರೇ. ಮೌಳಿ ಇಂದು ಶೇಖರ, ಮೌಳಿ ತಲೆ ಮೇಲೆ ಇಂದು ಶೇಖರ, ಚಂದ್ರನ ದೇವರನ್ನು ಶೇಖರ ಅಂದ್ರೆ ತಲೆ ಮೇಲೆ ಧಾರಣೆ ಮಾಡಿರುವ, ತಲೆಯಲ್ಲಿ ಚಂದ್ರನನ್ನು ಧಾರಣೆ ಮಾಡುವುದರ ಮೂಲಕವಾಗಿ ಚಂದ್ರಶೇಖರ ಅನ್ನುವ ಹೆಸರಿನಲ್ಲಿ ಪ್ರಸಿದ್ಧನಾಗಿರುವಂತಹ ರುದ್ರದೇವರೇ ಅಂತ ಹೇಳಿ, ಶಿವ ತ್ರಿಯಂಬಕ ಅವರಿಗೆ ಶಿವ ಅಂತ ಹೆಸರು ರುದ್ರದೇವರಿಗೆ. ಇದು ಒಂದು ಶಿವ ಅಂತ ಹೇಳಿದ್ರೆ ಮಂಗಳ ಅಂತ ಅರ್ಥ, ಶಿವ ಶಬ್ದಕ್ಕೆ ಮಂಗಳ ರೂಪನೇ ಅಂತೇಳಿ. ಅವರಿಗೆ ಶಿವ ಅಂತ ಹೆಸರಿರೋದು ಯಾಕೆ ಅಂತ ಹೇಳಿದ್ರೆ ಅವರು ಮಂಗಳ ಅಂದರೆ ಆ ಶಿವದೇವರ ಮಂಗಳ ಸ್ವರೂಪ ಎಂತಹದ್ದು ಅಂತ ಹೇಳಿದರೆ ಅವರು ಅದೇನ್ರಿ ಕಾಡಿನಲ್ಲಿರ್ತಾರೆ, ಬೂದಿ ಹಚ್ಚಿಕೊಳ್ಳುತ್ತಾರೆ, ಹೀಗೆಲ್ಲ ಇರ್ತಾರೆ, ಹಾವುಗಳನ್ನೆಲ್ಲ ಆಭರಣವಾಗಿಟ್ಕೊಂಡಿದ್ದಾರೆ. ಈ ಮಂಗಳ ಸ್ವರೂಪ ಹೇಗಾಯ್ತಂದ್ರೆ ಅದಕ್ಕೆ, ಯಾಕಂದ್ರೆ ಇವೆಲ್ಲ ಅಮಂಗಳ ಅಂತ ಎಲ್ಲರೂ ಭಾವನೆ ಮಾಡ್ತಾರೆ, ಇವುಗಳಿಗೆ ಕೂಡ ಆ ರುದ್ರದೇವರ ಸ್ಪರ್ಶದಿಂದ ಇವೆಲ್ಲವೂ ಕೂಡ ಪವಿತ್ರವಾಗಿಬಿಡುತ್ತೆ. ಅಂದ್ರೆ ಆ ರುದ್ರದೇವರು ವಿಭೂತಿ ಹಚ್ಚಿಕೊಂಡು ವಿಭೂತಿ ಪವಿತ್ರವಾಗಿರುತ್ತೆ, ಹಾವುಗಳನ್ನು ಇಟ್ಕೊಂಡು ಹಾವುಗಳು ಪವಿತ್ರವಾಗಿರುತ್ತೆ. ಹೀಗೆ ಅವರು ಎಲ್ಲಿ ವಾಸ ಮಾಡ್ತಾರೋ ಅಂದ್ರೆ ಅವರು ಇಟ್ಟುಕೊಂಡಿರುವ ವಾಸ ಮಾಡುವ ಸ್ಥಳವಾಗಲಿ, ಅವರು ಏನೇ ಇಟ್ಕೊಂಡಿದ್ದಾರೋ ಅವು ಯಾವ ಕೂಡ ಅವರ ಮೇಲೆ ಯಾವ ಪ್ರಭಾವವನ್ನು ಮಾಡೋದಿಲ್ಲ, ಅವೆಲ್ಲವನ್ನು ಮೀರಿ ನಿಂತಿದ್ದಾರೆ. ಪರಮ ವೈರಾಗ್ಯ ಮುಕ್ತಿಗಳು, ಪರಮ ಮಂಗಳ ಸ್ವರೂಪರು ಅಂತ ಹೇಳುವಂತಹ ಶಬ್ದ ಶಿವಶಬ್ದ, ಮಂಗಳಕರನಾದವನೇ ಅಂತೇಳಿ ಶಿವಶಬ್ದ. ಅದಾದ ಮೇಲೆ ತ್ರಿಯಂಬಕ, ತ್ರಿಯಂಬಕ ತ್ರಿಯಂಬಕ ಅಂದ್ರೆ ಮೂರು ಕಣ್ಣುಳ್ಳವನೇ ಅಂತೇಳಿ. ಅಂಧಕಾಸುರ ಮಥನ, ಅಂಧಕಾಸುರನನ್ನು ಸಂಹಾರ ಮಾಡಿದಂತಹ ರುದ್ರದೇವರೇ. ಗಜ ಶಾರ್ದೂಲ ಚರ್ಮಧರ, ಗಜ ಅಂದ್ರೆ ಆನೆ, ಶಾರ್ದೂಲ ಅಂತ ಹೇಳಿದರೆ ಇದು ಟೈಗರ್ ಅಂತೀವಲ್ವ, ಅದಕ್ಕೆ ಶಾರ್ದೂಲ ಅಂತ ಹೇಳಿ, ಹುಲಿಗೆ ಶಾರ್ದೂಲ ಅಂತ ಹೇಳ್ತಾರೆ. ಸೊ ಅಂದ್ರೆ ನಾವು ಕೆಲವು ಕಡೆ ಕೃಷ್ಣಾದಿನ ಧಾರಣೆ ಮಾಡ್ತಾರೆ, ಕೆಲವು ಕಡೆ ಗಜ ಚರ್ಮ ಅಂತೇಳಿ ಒಂದೊಂದು ಕಡೆ ಒಂದೊಂದು ಹೇಳ್ತಾರಲ್ವಾ. ಮತ್ತೆ ಯಾವ ಧರ್ಮವನ್ನು ಧಾರಣೆ ಮಾಡ್ತಾರೆ ರುದ್ರದೇವರು, ಯಾವ್ದಾದ್ರು ಇಂತಹ ಯಾವ ಧರ್ಮವನ್ನು ಒಂದ್ಸಾರಿ ಗಜ ಧರ್ಮವನ್ನು ಧಾರಣೆ ಮಾಡ್ತಾರೆ, ಶಾರ್ದೂಲ ಧರ್ಮವನ್ನು ಧಾರಣೆ ಮಾಡ್ತಾರೆ, ಎಲ್ಲವನ್ನು ಧಾರಣೆ ಮಾಡುವಂತ ಅವರು. ಆದ್ದರಿಂದ ಈ ಎಲ್ಲ ಚರ್ಮಗಳನ್ನು ಧರಿಸಿ ಇರುವಂತಹ ರುದ್ರದೇವರು. ಮಂದಜಾಸನ ತನಯ, ಮಂದಜಾಸನ ಅಂತ ಹೇಳಿದ್ರೆ ಮಂದ ಅಂತ ಹೇಳಿದರೆ ಜಲ, ಜಡ, ಜಡ ಮಂದವಾಗಿರುವಂತ ಜಡ, ಜಡ ಅಂದ್ರೆ ಜಲ, ಮಂದಜ ಅಂದ್ರೆ ಜಲಜ ತಾವರೆ ಹೂವು. ಅದು ಆಸನವಾಗಿ ಉಳ್ಳವರು ಚತುರ್ಮುಖ ಬ್ರಹ್ಮದೇವರು, ಅವರ ಮಗ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಮಗನಾದಂತಹವರೇ ಅಂತೇಳಿ ಮಂದಜಾಸನ ತನಯ. ತ್ರಿಜಗದ್ವಂದ್ಯ, ಮೂರು ಲೋಕಗಳಿಂದಲೂ ನಮಸ್ಕರಿಸಲ್ಪಡುವವನೇ ಅಂತೇಳಿ. ಶುದ್ಧ ಸ್ಫಟಿಕ ಸನ್ನಿಭ ರುದ್ರದೇವರು, ಅವರ ಕಾಂಪ್ಲೆಕ್ಷನ್ ವೈಟ್ ಕಾಂಪ್ಲೆಕ್ಷನ್ ಅಂತೇಳಿ, ಶುದ್ಧವಾದಂತಹ ಸ್ಫಟಿಕ ಅಂತ ಹೇಳಿದ್ರೆ ಕ್ರಿಸ್ಟಲ್ ಅಂತೀವಲ್ವ, ಅಷ್ಟು ಕ್ರಿಸ್ಟಲ್ ತರಹ ಸ್ಪಷ್ಟವಾಗಿ ಶುದ್ಧವಾಗಿ ಪವಿತ್ರವಾಗಿ ಇರುವಂತಹ ಬಣ್ಣವುಳ್ಳವರು. ಆದ್ದರಿಂದ ಶುದ್ಧ ಸ್ಫಟಿಕ ಸನ್ನಿಭ, ಶುದ್ಧವಾದ ಸ್ಫಟಿಕ ಸಮಾನವಾದಂತಹ ಬಣ್ಣವುಳ್ಳವನೇ ಅಂತೇಳಿ. ವಂದಿಸುವೆನು ಅನವರತ ಪಾಲಿಸು ಪಾರ್ವತಿರ, ನಿನಗೆ ನಾನು ಯಾವಾಗಲೂ ನಮಸ್ಕಾರ, ಅನವರತ ಅಂದ್ರೆ ಎಡವಿಡದೆ, ವಿತೌಟ್ ಬ್ರೇಕ್ ಯಾವಾಗಲೂ ನಮಸ್ಕಾರವನ್ನು ಮಾಡ್ತಾ ಇರ್ತೀನಿ, ನನ್ನನ್ನು ಪಾಲಿಸಪ್ಪ ಕಾಪಾಡು ಅಂತೇಳಿ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಂದಿ ವಾಹನ, ನಳಿನಿಧರ, ಮೌಳಿಂದು ಶೇಖರ, ಶಿವ ತ್ರಿಯಂಬಕ, ಅಂಧಕಾಸುರ ಮಥನ, ಗಜ ಶಾರ್ದೂಲ ಚರ್ಮಧರ, ಮಂದದಾಸನ ತನಯತಿ ಜಗತ್ ವಂದ್ಯ ಶುದ್ಧ ಸ್ಫಟಿಕ ಸನ್ನಿಭ ವಂದಿಸುವೆ ನನ ವರತ ಪಾಲಿಸು ಪಾರ್ವತಿ ರಮಣ ಅಂತೇಳಿ. ಅದಾದ ಮೇಲೆ ಮತ್ತೂ ರುದ್ರದೇವರ ಸ್ತೋತ್ರವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದೆಲ್ಲ ಕಕ್ಷ ತಾರತಮ್ಯ ಸಂದಿಯಲ್ಲಿ ಪರಮಾತ್ಮ ಲಕ್ಷ್ಮೀದೇವಿ ಬ್ರಹ್ಮವಾಯುಗಳನ್ನು ಹೇಳಿದ ಮೇಲೆ ಗರುಡಶೇಷ ರುದ್ರರು ಮೂರು ಜನ ಒಂದೇ ಕಕ್ಷೆ, ಆ ಗರುಡಶೇಷನ್ನು ಹೇಳಿ ಈಗ ರುದ್ರದೇವನ್ನು ಹೇಳ್ತಾ ಇದ್ದಾರೆ. ಪದವಿ ಪ್ರಯುಕ್ತ ಭೇದ, ರುದ್ರದೇವರು ಶೇಷದೇವರ ಹಾಗೆ ಬ್ರಹ್ಮವಾಯುಗಳಿದ್ದಾರೋ ಹಾಗೆ ಶೇಷ ರುದ್ರರು. ಈಗ ಇರುವಂತಹ ರುದ್ರದೇವರು ನೆಕ್ಸ್ಟ್ ಬ್ರಹ್ಮಕಲ್ಪದಲ್ಲಿ ಶೇಷ ಪದವಿಗೆ ಹೋಗ್ತಾರೆ. ರುದ್ರದೇವರ ವರ್ಣನೆಯನ್ನು ಇನ್ನು 11ನೇ ಪದ್ಯದಲ್ಲಿಯೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಫಣಿಫಣಾಂಜಿತ ಮಕುಟರಂಜಿತ ಕ್ವಣಿತ ಡಮರು ತ್ರಿಶೂಲ ಶಿಖಿದಿನ ಮಣಿ ನಿಶಾಕರ ನೇತ್ರ ಪರಮ ಪವಿತ್ರ ಸುಚರಿತ್ರ ಪ್ರಣತ ಕಾಮದ ಪ್ರಮಥ ಸುರಮುನಿ ಗಣಸು ಪೂಜಿತ ಚರಣಯುಗ ರಾವಣ ಮದ ವಿಭಂಜನ ಸತತ ಮಾಂ ಪಾಹಿ ಮಹದೇವ ಅಂತಿದೆ. ಫಣಿಫಣ ಅಂಚಿತ ಅಂದರೆ ಫಣಿ ಅಂತ ಹೇಳಿದರೆ ಹಾವು, ಹಾವಿಗೆ ಫಣಿ, ಫಣ ಅಂತ ಹೇಳಿದ್ರೆ ಹುಡ್ ಅಂತೀವಲ್ಲ, ಹುಡ್ಗೆ ಫಣ, ಹೆಡೆ, ಹೆಡೆ ಬೇಸಿಗೆಲಿ ಹೆಡೆ ಇಲ್ಲಿ ಉಳ್ಳದ್ದು ಫಣಿ, ಫಣ ಉಳ್ಳದ್ದು ಫಣಿ. ಆದ್ದರಿಂದ ಫಣಿ ಅಂದ್ರೆ ಹಾವುಗಳ ಫಣ ಹೆಡೆಗಳಿಂದ ಅಂಚಿತ ಅಲಂಕೃತನಾದವನೇ ಅಂತೇಳಿ. ಫಣಿ ಫಣಾಂಚಿತ ಅನ್ನುವ ಶಬ್ದಕ್ಕೆ ಈ ವಿಧವಾಗಿ ಸರ್ಪಗಳ ಫಣದಿಂದ ಅಲಂಕೃತನಾಗಿರುವಂತಹ, ಹಾವುಗಳ ಹೆಡೆಗಳಿಂದ ಅಲಂಕೃತನಾದವನು ಅಂತೇಳಿ. ಮಕುಟರಂಜಿತ, ಮಕುಟರಂಜಿತ, ನಾವು ರುದ್ರದೇವರನ್ನು ಮಕುಟದಿಂದ ನೋಡಿದ್ದೇವೆ. ಮಕುಟ ಅಂದ್ರೆ ಕಿರೀಟದಿಂದ ಪ್ರಕಾಶಮಾನನಾಗಿರುವ, ರುದ್ರದೇವರಿಗೆ ಕಿರೀಟ ಎಲ್ಲಿದ್ದೀರಿ ಅಂತ ಹೇಳಿದ್ರೆ ರುದ್ರದೇವರು ಕಿರೀಟವನ್ನು ಧಾರಣೆ ಮಾಡಿರ್ತಾರೆ. ಕಿರೀಟದ ಜೊತೆ ಇರುವಂತಹ ರೂಪವನ್ನು ನಾವು ಚಿಂತನೆ ಮಾಡಬಹುದು. ಅವರಿಗೆ ಕಿರೀಟ ಇಲ್ಲದೇ ಇರುವಾಗ ಕೂಡ ಅವರ ಶಿಖೆ ಅದೇ ಕಿರೀಟ ಸದೃಶವಾಗಿರುತ್ತೆ. ಸೊ ಕೆಲವು ಸಂದರ್ಭಗಳಲ್ಲಿ ಕಿರೀಟವನ್ನು ಧಾರಣೆ ಮಾಡಿರ್ತಾರೆ. ಕಿರೀಟವಿಲ್ಲದಾಗಿರುವಾಗ ಕೂಡ ಅವರು ಕಿರೀಟ ಪ್ರಾಯವಾದಂತಹ ಚಂದ್ರ ಇದ್ದಾನೆ, ಕಿರೀಟ ಗಂಗಾದೇವಿ ಇದ್ದಾರೆ, ಆ ಜಟಾಜೂಟವನ್ನು ಧಾರಣೆ ಮಾಡಿ ಆ ಜಟಾಜೂಟವೇ ಕಿರೀಟ ಸದೃಶವಾಗಿರುತ್ತೆ. ಹಾಗೂ ಎರಡು ವಿಧವಾಗಿಯೂ ಕಿರೀಟವನ್ನು ಧಾರಣೆ ಮಾಡಿರುವ ಸಂದರ್ಭಗಳಿದೆ. ಕಿರೀಟವಿಲ್ಲದೆ ಇರುವಾಗ ಕೂಡ ಇಲ್ಲದೆ ಜಟ ಅವರಿಗೆ ಕಿರೀಟ ಸದೃಶವಾಗಿರುತ್ತೆ. ಎರಡು ವಿಧವಾಗಿ ಅವರು ಕಿರೀಟ ಸದೃಶವಾದಂತೆ ಇರುವಂತಹ ಕಾರಣದಿಂದ ಅವರಿಗೆ ಮಕುಟ ಅಂದ್ರೆ ಕಿರೀಟ, ರಂಜಿತ ಅದರಿಂದ ಪ್ರಕಾಶ ಮಾನವಾಗಿ ಇರುವವನೇ ಅಂತ ಹೇಳಿ. ಅದಾದ ಮೇಲೆ ಕ್ವಣಿತ ಡಮರು, ಡಮರು ಒಂದು ಕೈಯಲ್ಲಿ ರುದ್ರದೇವರು ಇಟ್ಕೊಂಡಿದ್ದಾರೆ, ಡಮರು ಅಂತ ಕರೀತಾರೆ. ಡಮರಿಂದ ನಾದ ಮಾಡ್ತಾರೆ, ಡಮರನ್ನು ಹೀಗೆ 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 ಕೈ ಅಲ್ಲಾಡಿಸಿದಾಗ ಅದಕ್ಕೆ ಆದ ಟಿಪ್ಪು ಟಪ್ಪು ಟಪ್ಪು ಟಕ್ಕ 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 ಅಂತ ಶಬ್ದ ಬರುತ್ತೆ. ಅಂತಹ ಅದು ಮಾಡುವ ಶಬ್ದಕ್ಕೆ ಕ್ವಣ ಅಂತ ಕರೀತಾರೆ. ಶಬ್ದ ಶಬ್ದಿತ ಅಂತ ಹೇಳಿದಂತೆ ಕ್ವಣ ಕ್ವಣಿತ ಅಂದ್ರೆ ಅದು ಮಾಡುವಂತಹ ಒಂದು ಧ್ವನಿ ವಿಶೇಷಕ್ಕೆ ಕ್ವಣ ಅಂತ ಕರೀತಾರೆ. ಈ ವಿಧವಾದ ಸ್ಪೆಷಲ್ ಸೌಂಡ್ ಕೊಡುವಂತಹ ಡಮರನ್ನು ಧಾರಣೆ ಮಾಡಿದ್ದಾನೆ ಕ್ವಣಿತ ಡಮರು. ಕ್ವಣ ಅಂತಹ ಧ್ವನಿಯನ್ನು, ವಿಶೇಷವಾದ ಶಬ್ದವನ್ನು ಮಾಡುವಂತಹ ಡಮರುವನ್ನು ಧಾರಣೆ ಮಾಡಿದವನೇ ಅಂತೇಳಿ ಕ್ವಣಿತ ಡಮರು. ತ್ರಿಶೂಲ, ತ್ರಿಶೂಲಧಾರಿ, ತ್ರಿಶೂಲ ಧಾರಣೆ ಮಾಡಿದವನೇ. ಶಿಖಿ, ತ್ರಿಶೂಲ ಶಿಖಿ ದಿನ ಮಣಿ ನಿಶಾಕರ ನೇತ್ರ ಅಂತೇಳಿ. ಶಿಖಿ ಅಂತ ಹೇಳಿದ್ರೆ ಶಿಖ ಅಂತ ಹೇಳಿದ್ರೆ ಅಗ್ನಿಗೆ ಸಪ್ತ ಶಿಖ, ಶಿಖ ಅಂದ್ರೆ ಜ್ವಾಲೆಗಳಿಗೆ ಶಿಖ ಅಂತ ಕರೀತಾರೆ. ಶಿಖಿ ಅಂದ್ರೆ ಜ್ವಾಲೆಗಳು ಉಳ್ಳದ್ದು ಅಂದ್ರೆ ಅಗ್ನಿದೇವರಿಗೆ ಶಿಖಿ ಅಂತ ಹೆಸರು. ಯಾವ ಅಗ್ನಿದೇವರಿಗೆ ಸಪ್ತ ಜಿಹ್ವ ಅಂತ ಕರಿತೀವಿ, ಸಪ್ತ ಜಿಹ್ವ ಆ ವಿಧವಾಗಿ ಏಳು ಜಿಹ್ವೆಗಳು ಅಗ್ನಿದೇವರಿಗೆ ಶಿಖಿ ಅಂತ. ಜಿಹ್ವೆಗಳು ಉಳ್ಳವನು, ನಾಲಿಗೆಗಳಂದ್ರೆ ಆ ಅಗ್ನಿದೇವರ ದ್ವಾರೆಗಳಿಗೆ ನಾಲಿಗೆಗಳ ಕಂಪೇರ್ ಮಾಡುವ ಅಂದ್ರೆ ನಾಲಿಗೆ ಅಂತ ಕರೀತಾರೆ. ಈ ವಿಧವಾಗಿ ಶಿಖೆಗಳುಳ್ಳವನಾದ್ದರಿಂದ ಅಗ್ನಿಗೆ ಶಿಖಿ ಅಂತ ಹೆಸರು. ಶಿಖಿ ಅಂದ್ರೆ ಅಗ್ನಿದೇವರು. ದಿನಮಣಿ ಅಂದ್ರೆ ಸೂರ್ಯದೇವರು. ದಿನಕ್ಕೆ ಮಣಿ ಅಂತಂದ್ರೆ ಡೇ ಟೈಮ್ ಸೂರ್ಯ ಪ್ರಕಾಶ ಮಣಿಯಂತೆ ಪ್ರಕಾಶಿಸುತ್ತಿರ್ತಾನಾದ್ದರಿಂದ ದಿನಮಣಿ ಅಂತ ಸೂರ್ಯನಿಗೆ ಹೆಸರು. ನಿಶಾಕರ ನೇತ್ರ, ನಿಶಾ ಅಂದ್ರೆ ರಾತ್ರಿ, ನಿಶಾಕರ ಅಂದ್ರೆ ರಾತ್ರಿಯನ್ನು ಉಂಟು ಮಾಡುವವನು, ಅಂದ್ರೆ ರಾತ್ರಿಯಲ್ಲಿ ಇರುವವನು ಚಂದ್ರ. ಸೊ ನಿಶಾಕರ ಅಂದರೆ ಚಂದ್ರ. ಈ ವಿಧವಾಗಿ ಅಗ್ನಿ, ಸೂರ್ಯ, ಚಂದ್ರ ಈ ಮೂರು ಜನ ನೇತ್ರ, ಈ ಮೂರು ಜನ ಆ ರುದ್ರದೇವರ ಕಣ್ಣಲ್ಲಿ ನೆಲೆಸಿದ್ದು ರುದ್ರದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಈ ನರಸಿಂಹದೇವರು ತ್ರಿನೇತ್ರನೇ, ರುದ್ರದೇವರು ತ್ರಿನೇತ್ರರೇ. ರುದ್ರದೇವರ ಒಳಗೆ ಆ ನರಸಿಂಹದೇವರ ವಿಶೇಷ ಸನ್ನಿಧಾನವಿರುವುದರಿಂದ ರುದ್ರದೇವರಿಗೂ ಕೂಡ ಆ ನರಸಿಂಹದೇವರಂತೆ ಇವರಿಗೂ ಕೂಡ ನರಸಿಂಹದೇವರಿಗೂ ಕೂಡ ಅಗ್ನಿ, ಸೂರ್ಯ, ಚಂದ್ರರು ಕಣ್ಣುಗಳಾಗಿದ್ದಾರೆ. ಅದೇ ಅಗ್ನಿ ಸೂರ್ಯ ನೇತ್ರರು ಈ ರುದ್ರದೇವರಿಗೂ ಕೂಡ ಕಣ್ಣುಗಳಲ್ಲಿ ನಿಂತು ರುದ್ರದೇವರ ಸೇವೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಆದ್ದರಿಂದ ಶಿಖಿ ದಿನಮಣಿ ನಿಶಾಕರ ನೇತ್ರ ಅಂತ ರುದ್ರದೇವರಿಗೆ ಹೆಸರು. ಅಂದ್ರೆ ಅಗ್ನಿ, ಸೂರ್ಯ, ಚಂದ್ರರು ಕಣ್ಣಲ್ಲಿ ಇರುವವನೇ ಅಂತೇಳಿ. ಪರಮ ಪವಿತ್ರ, ಪರಮ ಪವಿತ್ರವಾದಂತಹ ರುದ್ರದೇವರೇ. ಸುಚರಿತ್ರ, ಉತ್ತಮವಾದ ಚರಿತ್ರ, ಉತ್ತಮವಾದ ಚರಿತ್ರ ಉಳ್ಳವನೇ ರುದ್ರದೇವರ ಚರಿತ್ರ ಬಹಳ ಉತ್ತಮವಾದ ಚರಿತ್ರ. ಅವರು ನಿತ್ಯ ಶುಭ ಪ್ರದಾಯಕರು. ಗಂಗಾದೇವಿಯನ್ನು ಬ್ರಹ್ಮದೇವರು ಪರಮಾತ್ಮನ ಪಾದಗಳನ್ನು ತೊಳೆದಾಗ ಬಂದಿರುವಂತಹ ಗಂಗಾದೇವಿಯನ್ನು ತಮ್ಮ ತಲೆಯಲ್ಲಿ ಧಾರಣೆ ಮಾಡಿ ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದೀನಿ ಅನ್ನುವ ಅನುಸಂಧಾನ ಇಟ್ಕೊಂಡವರು ರುದ್ರದೇವರು. ಆದ್ದರಿಂದ ಅವರು ಪರಮ ಪವಿತ್ರರು, ಸುಚರಿತ್ರರು, ಒಳ್ಳೆ ಚರಿತ್ರೆ ಉಳ್ಳವರಾಗಿದ್ದಾರೆ. ಸಣದ ಕಾಮದ ಆ ರುದ್ರದೇವರನ್ನು ಭಕ್ತ ಜನರು ಸೇವಿಸಿದಾಗ ಭಕ್ತ ಸುಲಭ. ರುದ್ರದೇವರು ಬಹಳ ಭೋಳಾಶಂಕರ ಅಂತ ಕರೀತಾರೆ ರುದ್ರದೇವರನ್ನು. ಅವನು ಭಕ್ತರ ಕೋರಿಕೆಗಳನ್ನು ಇಮಿಡಿಯೇಟ್ ಆಗಿ ಸೇವೆ ಮಾಡ್ತಾನೆ. ಅದರಿಂದ ಪ್ರಣತ ಕಾಮದ ನತ ಪ್ರಣತ, ಚೆನ್ನಾಗಿ ನಮಸ್ಕಾರ ಮಾಡುವ ಭಕ್ತ ಜನರ ಇಚ್ಛೆಗಳನ್ನು ಪೂರೈಸುವವನೇ ಅಂತೀರಿ. ಪ್ರಣತ ಕಾಮದ ಪ್ರಮಥ ಸುರ ಮುನಿ ಗಣ ಸುಪೂಜಿತ ಶರಣಯುಗ. ಸುರರು ಅಂದ್ರೆ ದೇವತೆಗಳು, ಪ್ರಮಥ ಅಂದ್ರೆ ಪ್ರಮಥ ಗಣ, ಋಷಿದೇವರ ಗಣಗಳಿಗೆ ಪ್ರಮಥ ಗಣ ಅಂತ ಕರೀತಾರೆ. ಸ್ಪೆಷಲ್ ಸರ್ವೆಂಟ್ಸ್ ಅವರು ಯಾವಾಗಲೂ ಕೂಡ ಋಷಿದೇವರ ಸೇವೆಯನ್ನು ಮಾಡ್ತಾ, ಋಷಿದೇವರ ಮುಂದೆ ನಾಟ್ಯಾದಿಗಳನ್ನು ಮಾಡ್ತಾ ಅವರು ಋಷಿದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ ಪ್ರಮಥ ಗಣ. ಆ ಪ್ರಮಥ ಗಣಗಳು ಸುರರು ಅಂದ್ರೆ ದೇವತೆಗಳು, ಮುನಿಗಣ ಮುನಿಗಳ ಸಮೂಹ, ಅವರೆಲ್ಲರಿಂದಲೂ ಕೂಡ ಸುಪೂಜಿತ ಚೆನ್ನಾಗಿ ಪೂಜಿಸಲ್ಪಡುವಂತಹ ಶರಣಯುಗ ಎರಡು ಪಾದಗಳು ಉಳ್ಳವನೇ ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ರಾವಣ ಮದ ವಿಭಂಜನ, ರಾವಣ ಅಸುರನ ಮದವನ್ನು ಮುರಿದಿಬಿಡ್ತಾ ಇದ್ದಾನೆ. ಆದ್ದರಿಂದ ನಾರದ ಮದ ವಿಭಂಜನ, ಏಕೆ ಹೇಗೆ ಮುರಿದಿದ್ದಾನೆ ರಾವಣನ ಗರ್ವ ಅಂತ ಹೇಳಿದರೆ, ಒಂದು ಸಂದರ್ಭದಲ್ಲಿ ರಾವಣ ನಾನು ಕೈಲಾಸವನ್ನು ನನ್ನ ಭುಜಗಳ ಮೇಲೆ ಎತ್ತಬಲ್ಲೆ, ಕೈಲಾಸವನ್ನು ಎತ್ತುಕೊಂಡು ನಾನು ಹೋಗ್ತೀನಿ ಅಂತೇಳಿ ಕೈಲಾಸವನ್ನೇ ತನ್ನ ಭುಜಗಳಿಂದ ಎತ್ತಲಕ್ಕೆ ಪ್ರಯತ್ನ ಮಾಡ್ತಾನೆ ದೇವರು. ಆವಾಗ ಕೈಲಾಸದಲ್ಲಿ ಇರುವಂತಹ ಎಲ್ಲ ಪ್ರಮದಗಳ ಎಲ್ಲರೂ ಕೂಡ ಅಲ್ಲಕಲ್ಲವಾಗಿ ಬಿಡುತ್ತೆ. ದ ಹೋಲ್ ಕೈಲಾಸ ಸ್ಟಾರ್ಟೆಡ್ ಮೂವಿಂಗ್ ಅಪ್, ಅದನ್ನು ಹೀಗೆ ಲಿಫ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮಾಡಿದಾಗ ಎಲ್ಲರೂ ಹೋಗಿ ರುದ್ರದೇವರ ಹತ್ರ ಏನೂ ಆಗ್ತಾ ಇದೆ, ಯಾಕೆ ಏನಂದ್ರೆ ರುದ್ರದೇವರು ಅವ್ರ ಜ್ಞಾನ ದೃಷ್ಟಿಗೋಚರವಾಗುತ್ತೆ, ಅಫ್ಕೋಸ್ ಗೊತ್ತಿಲ್ಲ. ರಾವಣ ಹೀಗೆ ಕೈಲಾಸವನ್ನೇ ಎತ್ತಾ ಇದ್ದಾನಂತ ಗೊತ್ತಾಗ್ಬಿಟ್ಟು ರುದ್ರದೇವರು ತಮ್ಮ ಹೆಬ್ಬೆರಳಿನಿಂದ ಸುಮ್ಮನೆ ಹೀಗೆ ಒಂದು ಸಾರಿ ಪ್ರೆಸ್ ಮಾಡ್ತಾರೆ ಆ ಕೈಲಾಸವನ್ನು. ಮಾಡಿದಾಗ ಅದು ರಾವಣನ ಕೈಗಳ ಮೇಲೂ ಕ್ರಶ್ ಮಾಡಿಬಿಡ್ತಾ ಕಳೆಗೆ ಬಿದ್ದೋಗುತ್ತ. ಸೊ ಹಿಸ್ ಹ್ಯಾಂಡ್ ಗೆಟ್ ಕ್ರಶ್ಡ್. ಆವಾಗ ಅವನು ಸ್ತೋತ್ರ ಮಾಡಿದಾಗ ರುದ್ರದೇವರು ರುದ್ರದೇವನ ಅನುಗ್ರಹ ಮಾಡಿ ಅವನ್ನು ರಿಲೀಸ್ ಮಾಡ್ತಾರೆ. ಹೀಗೆ ಆ ರಾವಣನ ಮದವನ್ನು ಭಂಜನ ಮಾಡಿದಂತಹ ರುದ್ರದೇವರೇ ಸತತ ಯಾವಾಗಲೂ ಮಾಂ ನನ್ನನ್ನು ಪಾಹಿ ಕಾಪಾಡಪ್ಪ ಮಹಾದೇವ, ಮಹಾದೇವ ನಾಮಕನಾದಂತಹ ರುದ್ರದೇವರೇ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಇದು ಫಣಿಫಣಾಂಜಿತ ಮಕುಟರಂಜಿತ ಕಣಿತ ಡಮರು ತ್ರಿಶೂಲ ಕರನೇತ್ರ ಪರಮ ಪವಿತ್ರ ಸುಚರಿತ್ರ ಪ್ರಣತ ಕಾಮದ ಪ್ರಮಥ ಸುರಮುನಿ ಗಣಸು ಪೂಜಿತ ಚರಣಯುಗ ರಾವಣ ಮದ ವಿಜನ ಸತತ ಮಾಂ ಪಾಹಿ ಮಹಾದೇವ ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ 12ನೇ ಪದ್ಯದಲ್ಲಿ ಆ ರುದ್ರದೇವರ ಸ್ತೋತ್ರವನ್ನೇ ಮುಂದುವರಿಸ್ತಾ ಇದ್ದಾಳೆ ಜಗನ್ನಾಥದಾಸರು. ಅವರು ದಕ್ಷ ಯಜ್ಞ ವಿಭಂಜನನೆ ವಿರೂಪಾಕ್ಷ ವೈರಾಗ್ಯಾಧಿಪತಿ ಸಂರಕ್ಷಿಸೆಮ್ಮನು ಸರ್ವಕಾಲದಿ ಸನ್ ಮುದವನಿತ್ತು ಯಕ್ಷಪತಿ ಸಖ ಯದಪರಿಗೆ ವೃಕ್ಷ ವೃಕದನು ಜಾರಿ ಲೋಕಾಧ್ಯಕ್ಷ ಶುಕ ದೂರ್ವಾದ ಜೈಗಿ ಸಭ್ಯ ಸಂತೈಸು ಅಂತೇಳಿ ದಕ್ಷ ಯಜ್ಞ ವಿಭಂಜನನೆ, ದಕ್ಷ ಯಜ್ಞವನ್ನು ಧ್ವಂಸ ಮಾಡಿದವನು. ಅದು ನಿಮ್ಗೆಲ್ಲ ಗೊತ್ತು ದಕ್ಷನ ಕಥೆ. ಸತೀದೇವಿ ಅಂದ್ರೆ ರುದ್ರಪತ್ನಿಯಾದಂತಹ ಸತೀದೇವಿ ದಕ್ಷನಿಂದ ಅವಮಾನಿತಳಾಗಿ ತನ್ನನ್ನು ತಾನು ಅವತಿ ಸುಟ್ಕೋ ಯೋಗಯಜ್ಞೆಯಿಂದ ಸುಟ್ಕೊಂಡು ಬಿಡ್ತಾಳೆ, ಭಸ್ಮವಾಗಿ ಬಿಡ್ತಾಳೆ. ಅದನ್ನು ಕೇಳಿ ರುದ್ರದೇವರು ಸಿಟ್ಟಿನಿಂದ ದಕ್ಷ ವೀರಭದ್ರನನ್ನು ಕಳಿಸಿ ದಕ್ಷ ಯಜ್ಞ ತನ್ನದೇ ಆದ ಸ್ವರೂಪತ ತನ್ನ ಸ್ವರೂಪವನ್ನೇ ಇನ್ನೊಂದು ಫಾರ್ಮ್ ವೀರಭದ್ರ ತನ್ನ ಜಟೆಯಿಂದ ತನ್ನ ಸ್ವರೂಪವನ್ನೇ ವೀರಭದ್ರ ಇಸ್ ನಾನ್ ಡಿಫ್ರೆಂಟ್ ಫ್ರಮ್ ರುದ್ರದೇವರು. ಈ ತನ್ನದೇ ಆದ ಒಂದು ಸ್ವರೂಪವನ್ನು ಕ್ರಿಯೇಟ್ ಮಾಡಿಬಿಟ್ಟು ದಕ್ಷ ಯಜ್ಞಕ್ಕೆ ಧ್ವಂಸ ಮಾಡ್ಲಿಕ್ಕೆ ಕಳಿಸ್ತಾರೆ. ಸೊ ಅಲ್ಲಿ ಹೋಗಿ ವೀರಭದ್ರ ಪ್ರಮಥಗಣವನ್ನು ಕರ್ಕೊಂಡು ಹೋಗಿ ಆ ದಕ್ಷ ಯಜ್ಞವನ್ನು ಧ್ವಂಸ ಮಾಡಿಬಿಡ್ತಾರೆ. ಆದ್ದರಿಂದ ದಕ್ಷ ಯಜ್ಞ ವಿಭಂಜನನೆ ಅಂತೇಳಿ ರುದ್ರದೇವರಿಗೆ ಸಂಬೋಧನೆ ಮಾಡ್ತಾ ಇದ್ದಾರೆ. ವಿರೂಪಾಕ್ಷ, ವಿರೂಪಾಕ್ಷ ಅಂದ್ರೆ ವಿಕಾರವಾದ ಕಣ್ಣುಗಳಂತ ಕೆಲವು ಜನ ವ್ಯಾಖ್ಯಾನ ಮಾಡ್ತಾರೆ. ರುದ್ರದೇವರ ಕಣ್ಣುಗಳು ವಿಕಾರವೇನಿಲ್ಲ, ಆಡ್ ನಂಬರ್ ಅಂದ್ರೆ ಮೂರು ಕಣ್ಣುಗಳಾದ್ದರಿಂದ ವಿರೂಪಾಕ್ಷ ಅಂದರೆ ಅವರು ಮೂರು ಕಣ್ಣುಗಳಿರುವ ವಿಶೇಷ ರೂಪವನ್ನು ಧಾರಣ ಮಾಡ ವಿಶೇಷ ರೂಪವಾದ ಕಣ್ಣುಗಳು ಉಳ್ಳವನೇ ಅಂತೇಳಿ ವಿರೂಪಾಕ್ಷ ಮೂರು ಕಣ್ಣುಗಳು ಇರುವಂತಹ ರುದ್ರದೇವರೇ ಅಂತೇಳಿ. ವೈರಾಗ್ಯ ಅಧಿಪತಿ, ವೈರಾಗ್ಯಕ್ಕೆ ಅಧಿಪತಿಗಳಾಗಿದ್ದಾರೆ ಅವರು, ನಿತ್ಯ ವೈರಾಗ್ಯ ಮೂರ್ತಿ ರುದ್ರದೇವರು. ಸಂರಕ್ಷಿಸೆಮ್ಮನು ನಮ್ಮನ್ನು ರಕ್ಷಣೆ ಮಾಡಪ್ಪ ರುದ್ರದೇವರೇ ಅಂತೇಳಿ. ಸರ್ವಕಾಲದಲ್ಲಿ ತನ್ ಮುದವನಿತ್ತು ಯಾವಾಗಲೂ ನನ್ನ ರಕ್ಷಣೆ ಮಾಡಿಬಿಟ್ಟು ನನಗೆ ಒಳ್ಳೆ ಸುಖವನ್ನು ಮೋದವನ್ನು ಭಗವದ್ ಭಕ್ತಿಯನ್ನು ಅನುಗ್ರಹ ಮಾಡು ಅಂಥೇಳಿ ರುದ್ರದೇವರನ್ನು ಅದಕ್ಕೆ ದಾಸರು ಕೂಡ ಹಾಡುವಂತೆ ವಿಷ್ಣುವಿನಲ್ಲಿ ನಿರಂತರ ಭಕ್ತಿಯನ್ನು ಕೊಡುವಂತೇಳಿ ನಾವು ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಸೊ ಹೀಗೆ ಆ ರುದ್ರದೇವರು ಯಕ್ಷಪತಿ ಸಖ ಅಂತೇಳಿ, ಯಕ್ಷಪತಿ ಸಖ ಅಂತ ಹೇಳಿದರೆ ಕುಬೇರ, ಯಕ್ಷರಿಗೆ ಅಧಿಪತಿ ಕುಬೇರ, ಕುಬೇರ ಮಿತ್ರ ಅಂತ ಹೇಳುದು. ಯಾಕೆ ಕುಬೇರ ದೇವ ರುದ್ರರ ಮಿತ್ರರು, ಆದ್ದರಿಂದ ಕುಬೇರಕ್ಕೆ ಅನುಗ್ರಹ ಮಾಡ್ತಾರೆ ರುದ್ರದೇವರು. ಅಂತಹ ಕುಬೇರನಿಗೆ ಮಿತ್ರನಾದವರೇ ಅಂತೇಳಿ ಯಕ್ಷಪತಿ ಸಖ ಕುಬೇರ ಮಿತ್ರನಾದವನೇ. ಯಜಪರಿಗೆ, ಯಜಪರು ಅಂತ ಹೇಳಿದರೆ ಯಾರು, ಯಜ ಪೂಜಾಯಾಮ್ ಅಂತೇಳಿ, ಯಾರು ನಿನ್ನನ್ನು ಪೂಜೆ ಮಾಡ್ಲಿಕ್ಕೆ, ನಿನ್ನ ಸೇವೆ ಮಾಡ್ಲಿಕ್ಕೆ ಬರ್ತಾರೋ, ಆರಾಧನೆ ಮಾಡ್ಬೇಕಂತ ಬರ್ತಾರೋ, ಅಂತಹ ಯಜಪರಿಗೆ, ನಿನ್ನ ಸೇವೆ ಮಾಡುವವರಿಗೆ, ನಿನ್ನ ಪೂಜಿಸುವವರಿಗೆ ಸುರವೃಕ್ಷ, ದೇವತಾ ವೃಕ್ಷ, ಕಲ್ಪವೃಕ್ಷದಂತೆ ಇರುವವನೇ ಅಂತೇಳಿ, ಕಲ್ಪವೃಕ್ಷ ಸದೃಶನಾದವನೇ, ಕಲ್ಪವೃಕ್ಷದಂತೆ ಇರುವವನೇ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಸುರವೃಕ್ಷ, ಸೊ ಯಜಪರಿಗೆ ಸುರವೃಕ್ಷ, ವೃಕದನುಜಾರಿ ವೃಕಾಸುರ, ವೃಕಾಸುರನಿಗೆ ವೃಕಧನುಜ, ಧನುಜ ವೃಕಧನುಜ ಅಂದ್ರೆ ವೃಕಾಸುರನಿಗೆ ಶತ್ರುವಾದವನೇ, ವೃಕಾಸುರ ಸಂಹಾರಿಯಾದವನೇ ಅಂತೇಳಿ, ವೃಕಾಧ್ಯಕ್ಷ ಶುಕ ದುರ್ವಾಸ ಜೈಗೀಶಿ ಇವೆಲ್ಲ ಸಂಬೋಧನೆ. ರುದ್ರದೇವರೇ ನೀವು ಲೋಕಾಧ್ಯಕ್ಷರು, ಅಧ್ಯಕ್ಷ, ಅಧ್ಯಕ್ಷ ಅಂದ್ರೇನು, ನಾವು ಅಧ್ಯಕ್ಷ ಅಂದ್ರೆ ಪ್ರೆಸಿಡೆಂಟ್ ಅಂದ್ರೆ, ಸೊ ಅದು ಲೌಕಿಕವಾದ ಅರ್ಥ. ಅಧ್ಯಕ್ಷ ಅಂತ ಹೇಳಿದ್ರೆ ಲೋಕ ಶಾಸ್ತ್ರಗಳಲ್ಲಿ ಎಲ್ಲದರ ಒಳಗೆ ನಿಂತು ರುದ್ರದೇವರು ಕೂಡ ಅಹಂಕಾರ ತತ್ವಾಭಿಮಾನಿ. ಸೊ ಈ ಜಗತ್ತಿನಲ್ಲಿ ಇರುವ ಸಮಸ್ತ ಜೀವರಾಶಿಗಳು ಯಾರಿದ್ದಾರೋ, ಪ್ರಾಣಿಗಳು, ಅವರೆಲ್ಲರೂ ಈ ಅಹಂಕಾರ ತತ್ವದ ಒಳಗೆ ಇರುವಂತಹವರು. ಹೀಗೆ ಹೊರಗೆ ಅಹಂಕಾರ ಸ್ವರೂಪದಲ್ಲಿ ಇದ್ದು ನಮ್ಮ ಒಳಗೂ ಅಹಂಕಾರ ತತ್ವ ಅಭಿಮಾನಿಯಾಗಿ ಇದ್ದು ಎಲ್ಲರ ಒಳಗೆ ನಿಂತಿದ್ದಾರೆ. ಆದ್ದರಿಂದ ಅವರು ಎಲ್ಲವನ್ನೂ ಕಾಣ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆದ್ದರಿಂದ ಅವರು ಲೋಕಾಧ್ಯಕ್ಷ, ಎಲ್ಲ ಲೋಕಗಳ ಕಾರ್ಯಗಳನ್ನು, ವ್ಯಾಪಾರಗಳನ್ನು ನೋಡುವಂತಹ ರುದ್ರದೇವರೇ, ನೀವು ಅವತಾರಗಳನ್ನು ಮಾಡಿದ್ದೀರಾ, ಏನು ಶುಕ ದುರ್ವಾಸ ಜೈಗೀಶವ್ಯ ಇತ್ಯಾದಿ ಅವತಾರಗಳನ್ನು ಮಾಡಿದ್ದೀರಾ, ಶುಕಮುನಿಗಳು, ದುರ್ವಾಸ ಮುನಿಗಳು, ಜೈಗೀಶವ್ಯ ಮುನಿಗಳು, ಹೀಗೆ ಅವರವರ ಆ ಅವತಾರಗಳನ್ನು ಮಾಡಿದಂತಹ ರುದ್ರದೇವರೇ, ಸಂತೈಸು, ನೀನು ನಮ್ಮನ್ನು ಅನುಗ್ರಹ ಮಾಡಪ್ಪ, ನಮ್ಮನ್ನು ಕಾಪಾಡು, ಸಂತೈ ಸಜ್ಜನರನ್ನು ಪರಿಪಾಲಿಸು ಅಂತೇಳಿ ಆ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು 12ನೇ ಪದ್ಯ. ದಕ್ಷ ಯಜ್ಞ ವಿಭಂಜನ ನಿರುಪಾಕ್ಷ ವೈರಾಗ್ಯಾಧಿಪತಿ ಸಂರಕ್ಷಿಸೆಮ್ಮನು ಅದು ಯಕ್ಷಪತಿ ಸಖ ಯಜ ಪರಿಗೆ ಸುರ ವೃಕ್ಷ ವೃಕದನು ದಾರಿ ಲೋಕಾಧ್ಯಕ್ಷ ಶುಕ ದುರ್ವಾಸ ಜೈಗಿ ಸವ್ಯ ಸಂತೈಸು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡುವ ಅಂದ್ರೆ ಅಲ್ಲಿವರೆಗೆಲ್ಲ ನಮಸ್ಕಾರ. ಕಾಯಿನ ಮಾಡ್ಸ ಮನಸ್ಸೇಂದಿರುವ ಬುದ್ಧಾತ್ಮನವ ಅನಸು ಸ್ವಭಾವ ಕರೋಮಿ ಇತ್ಯುಕ್ತ ಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸತ್ಯಾನ ಶಿಕ್ಷಣಾರ್ಪಣ.